ಬೇರೆ ಪುರುಷ ಬೇರೆ, ಪ್ರಕೃತಿ ಅಂದ್ರೆ ಏನೋ ಅವ್ಯಕ್ತ ತತ್ವ, ಪುರುಷ ಅಂದ್ರೆ ಏನೋ ಚೇತನ ಇಷ್ಟೇ, ಚೇತನ ಅಚೇತನ ಇಷ್ಟೇ ಅವ್ರು ಹೇಳೋದು. ಹಾಗಲ್ಲ, ಪ್ರಕೃತಿಯಲ್ಲಿ ಎರಡು ವಿಧ ಇದ್ದಾರೆ, ಒಂದು ಪ್ರಕೃತಿ ಯಾರೋ ಮಹಾಲಕ್ಷ್ಮಿ, ಇನ್ನೊಂದು ಪ್ರಕೃತಿ ಪ್ರಕೃತಿ. ಪುರುಷರಲ್ಲಿ ಎರಡು ಇದ್ದಾರೆ, ಒಬ್ಬ ಸ್ವತಂತ್ರ ಪುರುಷ ನಾರಾಯಣ, ಬ್ರಹ್ಮಾದಿಗಳಲ್ಲಿ ಅಸ್ವತಂತ್ರ ಪುರುಷರು. ಈ ಜ್ಞಾನ ಅವರಿಗಿಲ್ಲ, ಬರೀ ಪ್ರಕೃತಿ ಪುರುಷ ಅಂತ ತಿಳ್ಕೊಂಡ್ರಲ್ಲ ಅಂತ ಪರಮಾತ್ಮ ಹೇಳದ ಹೊರಟು ಇದ್ರ ಹೇಳ್ತಾರೆ. ಬರೀ ನೋಡೋದಕ್ಕೆ ಸಾಂಖ್ಯರ ಪದ ಕಂಡ ಕಾಣುತ್ತೆ, ಸಾಂಖ್ಯರ ಪದ ಅಲ್ಲ ಅದು, ಸಾಂಖ್ಯರ ಹೇಳಿದ್ದು ತಪ್ಪಾಗಿ ಪದ ಉಪಯೋಗಿಸಿದ್ದಾರೆ, ಸರಿಯಾದ್ರೂ ಹೇಳ್ತಾರೆ. ಪ್ರಕೃತಿ ಪುರುಷರ ಬಗ್ಗೆ ಮೊದಲು ತಿಳ್ಕೋಬೇಕಾದ ಮಾತೇನು ಅಂದರೆ, ಪ್ರಕೃತಿ ಪುರುಷ ಜೈವ ವಿಧಿ ಅನಾದಿ ಉಭಾವಿ, ಪ್ರಕೃತಿರೂ ಅನಾದಿ ಪುರುಷದು ಅನಾದಿ ಅಂತ ಮೊದಲು ತಿಳ್ಕೋ. ನಾವು ಪುರುಷದು ಅನಾದಿನೇ, ಪುರುಷ ಅಂದರೆ ಸ್ವತಂತ್ರ ಪುರುಷ ನಾರಾಯಣ, ಆತನು ಅನಾದಿ. ಬ್ರಹ್ಮಾದಿಗಳು ಅವರು ಕೂಡ ಪುರುಷರು ಅನಾದಿನೇ, ಅವರ ಜಡ ಪ್ರಕೃತಿ ಕೂಡ ಅನಾದಿ. ಚೇತನ ಪ್ರಕೃತಿ ಮಹಾಲಕ್ಷ್ಮಿ ಅನಾದಿನೇ, ಅದು ಉಭೌ ಅಪಿ ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ್. ಈಗ ವಿಕಾರಗಳಲ್ಲಿ ಏನೇನು ಕಾಣುತ್ತೇವೆ ಅದೆಲ್ಲ ಪುರುಷನ ವಿಕಾರ ಅಲ್ಲ, ಯಾಕೆ ಪುರುಷನಿಗೇನಿಲ್ಲ ವಿಕಾರ ಇಲ್ಲ, ಚೇತನಕ್ಕೆ ವಿಕಾರ ಇಲ್ಲ. ಆದ್ದರಿಂದ ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವ. ಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ, ಆ ಗುಣಗಳು, ಈ ಸ್ವರೂಪದ ಗುಣಗಳಲ್ಲ ಈ ವಿಕಾರಗಳು ಅಂತ ಹೇಳಿದರೆ, ಮಹತ್ತತ್ವ ಅಹಂಕಾರ ತತ್ವ ಮೊದಲಾದವುಗಳು. ಗುಣ ಅಂದರೆ ಸತ್ವಾದಿ ಗುಣಗಳು, ಇವೆಲ್ಲ ಏನಿವು? ಪ್ರಕೃತಿಯಿಂದ ಬಂದಂತಹ ಗುಣಗಳು. ಯತಶ್ಚಯತ್ತಿ ಪ್ರತಿಜ್ಞಾತಂ ವಕ್ತುಂ ಪ್ರಕೃತಿ ವಿಕಾರ ಪುರುಷಾನ್ ಸಂಕ್ಷಿಪ್ತ ಆಹ. ಯತಶ್ಚಯತ್ ಯಾವುದರಿಂದ ಪ್ರೇರೇಪಿತವಾಗಿದೆ ಇಡೀ ಜಗತ್ತು ಅಂತ ಪ್ರಶ್ನೆ ಮಾಡಿದ್ದೆ, ಉತ್ತರ ಕೊಟ್ಟಿದ್ದಾರೆ. ಪ್ರಕೃತಿ ವಿತ್ಯಾದಿನ ಪ್ರಕೃತಿ ಶಬ್ದೇನ ಚೇತನಾಚೇತನ ಪ್ರಕೃತಿಯೋ ಪುರುಷಶಬ್ದೇನ ಜೀವಪರಯೋ ಗ್ರಹಣಾಯ ಉಭೋಗತಿ ಇತ್ಯುಕ್ತಂ. ಬಹಳ ಇಂಪಾರ್ಟೆಂಟ್. ಬರೀ ಬರೀ ಪ್ರಕೃತಿ ಬರೀ ಪುರುಷ ಒಬ್ಬಟ್ಟೆ ಸಾಂಖ್ಯವತ ಆಗ್ತಿತ್ತು, ಇಬ್ಬರು ಪುರುಷರಿದ್ದಾರೆ ಇಬ್ಬರು ಪ್ರಕೃತಿ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಉಭವು ಅಂತ ಪರಮಾತ್ಮ ಹೇಳಿದ್ದಾರೆ. ದ್ವೇ ಪ್ರಕೃತಿ ದ್ವೌ ಪುರುಷೌ ಚ ಅನಾದಿ ವಿಧಿ ಅಂತ, ಎರಡು ಪ್ರಕೃತಿಗಳು ಎರಡು ಪುರುಷರು. ವಿಕಾರಾಂಶ ಗುಣಾಂಶ ಪ್ರಕೃತಿ ಸಂಭವ ಪ್ರಕೃತಿ ಉಪಾದಾನಕಾನ್ ವಿಧಿ ಸತ್ವಾದಿ ಗುಣಾನ ವಿಕಾರತ್ವೇಪಿ ದೇಶಾತ್ ಅಧಿಕ ವಿಕಾರಿತ್ವ ವಿವಕ್ಷೆಯ ಪೃಥಗುಪ್ತಿ. ಗುಣಗಳು ಪ್ರಕೃತಿ ವಿಕಾರವಾದರೂ ಕೂಡ ಅವು ಕಡಿಮೆ ವಿಕಾರ, ಉಳಿದು ಹೆಚ್ಚು ವಿಕಾರವಾದ್ದರಿಂದ ಪ್ರತ್ಯೇಕ ಪ್ರತ್ಯೇಕ ಹೇಳಿ. ಏವ ಮುಕ್ತ ದಿಶಾ ಯತಶ್ಚಯತ್ ಇತಿ ಪ್ರತಿಜ್ಞಾತ ಪ್ರೇರಕ ಸ್ವರೂಪಸ್ಯ ಪ್ರಭಾವೋಕ್ತಿಯ ಪ್ರಭಾವೋಕ್ತಿಯ ನಂತರ ವಿಕಾರಗಳು. ಉದಾಹರಣೆ ಗೋಧಿ ಇದೆ, ಅದು ಮೂಲ ಪದಾರ್ಥ ತಿಳ್ಕೋಬೇಕು. ರವೆ ಮಾಡ್ತಾನೆ, ಹಿಟ್ಟು ಮಾಡ್ತಾನೆ, ಅವೆಲ್ಲ ಏನವೋ ಅದು ವಿಕಾರಗಳು. ರವೆಯಲ್ಲಿ ಎಷ್ಟು ವೆರೈಟಿ ಇದೆ? ಮತ್ತೆ ಉಪ್ಪಿಟ್ಟಿನ ರವೆಯೇ ಬೇರೆ, ಈ ರವೆಗಳೇ ಬೇರೆ, ಹಿಟ್ಟಿನಲ್ಲೂ ಕೂಡ ಮತ್ತೆ ವೆರೈಟಿ ಅರ್ಥ ಆಯ್ತು. ಅವೆಲ್ಲ ವಿಕಾರಗಳು. ಮತ್ತು ಗೋಧಿ ಮಾತ್ರ ಏನೋ ಒಂದು ಗೋಧಿ ಮತ್ತು ಉಪಾದಾನ ಕಾರಣ ಇದೆ. ಫೈನಲ್ ಪರಿಗೆ ಎಲ್ಲಿ ಎಂಡ್ ಆಗುತ್ತದ? ಮೂಲ ಜಗತ್ತೆ ಎಂಡ್ ಆಗುತ್ತೆ. ವಿಕಾರಗಳು ಅನೇಕ ವಿಧ ವಿಕಾರಗಳು, ಅವೆಲ್ಲ ಕೂಡ ಜಡ ಪದಾರ್ಥ ಸೇರಿದೆ. ವಿಕಾರ ಕಂಡು ಬಂತು ಅಂದರೆ ಚೇತನದ ಆಸ್ಪೆಕ್ಟ್ ಅಲ್ಲ, ಯಾವ್ದಕ್ಕೆ ಸೇರಿದ್ದದ? ಜಡ ಸೇರಿ. ಏವ ಮುಕ್ತ ದಿಶಾ ಯತಶ್ಚೈತ್ ಇತಿ ಪ್ರತಿಜ್ಞಾತ ಪ್ರೇರಕ ಸ್ವರೂಪಸ್ಯ ಪ್ರಭಾವೋಕ್ತಿ ಅನಂತರಂ ವಾಚ್ಯತ್ವ ಸಿದ್ಧೌ ಪ್ರೇರಕ ಜ್ಞಾನಸ್ಯ ಪ್ರೇರಜ್ಞಾನ ಸಾಪೇಕ್ಷತ್ವಾ ಪ್ರೇರಣೀಯಂ ಸಪ್ರಕಾರಂ ಪುರುಷಾದಿ ರೂಪಂ ಕ್ಷೇತ್ರಂ ತಾವದಾಹ ಪ್ರಕೃತಿ. ಪ್ರಕೃತಿಯೆಲ್ಲ ಪ್ರೇರಿಸಲು ಪಡತಕ್ಕಂಥದ್ದು. ಪುರುಷ ಏನೋ ಪ್ರೇರಕ ರಚಯಿತ ಏತಶ್ಚ ಕ್ಷೇತ್ರ ವಿಧಿ ಶ್ಲೋಕೆ ತ ಪ್ರತಿಜ್ಞಾತ ವಿಧಿ ಶೈಕ್ಯಂ. ಹಾಗಿದ್ರೆ ಶ್ಲೋಕದಲ್ಲಿ ಎರಡು ಪುರುಷರು ಎರಡು ವಿಕಾರ ಬರಲಿಲ್ಲ ಅಂತ ಕೇಳಿದರೆ ಬಂದಿದೆ ಅಂತ ಹೇಳ್ತಾರೆ. ಯಾದೃಶ್ಯ ಇತ್ತೇನೆ ಪ್ರತಿಜ್ಞಾತತ್ವ ಮೇಲ್ನೋಟಕ್ಕೆ ಅಲ್ಲಿ ಕಾಣಲಿಲ್ಲ. ಮುಂದೆ ಏನಾಯಿತು? ಯಾದೃಶ್ಯ ಯತಶ್ಚೇತ ಅಂತ ಹೇಳಬೇಕಾದ್ರೆ ಪ್ರಕೃತಿಯ ಸ್ವರೂಪ, ಆಮೇಲೆ ಪುರುಷರ ಸ್ವರೂಪ ಹೇಳ್ತೀರಿ ಅಂತ ಹೇಳಬೇಕಾದ್ರೆ ಎರಡು ಪ್ರಕೃತಿಗಳು ಎರಡು ಪುರುಷರು ಮರ್ಥ ಬಂದಿದೆ. ತರ್ಹಿ ಮಹಾಭೂತಾನಿ ಇತ್ಯಾದಿ ಉಕ್ತವತರೆ ಪ್ರಾಗೇವ ವಾಚ್ಯವಿದ್ಯರ ಶಂಕ್ಯ. ಹಾಗಿದ್ರೆ ಮಹಾಭೂತಾನ್ಯ ಅಹಂಕಾರ ಅಂತ ಹೇಳಿದ್ರಲ್ಲ, ಅಲ್ಲೇ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ವಕ್ಷ್ಯಬಾಡ ಪ್ರೇರಕ ಸ್ವರೂಪ ಉಪಯೋಗಿತಯ ಅಪೇಕ್ಷಿತ ಪ್ರೇರ್ಯ ಸ್ವರೂಪಸ್ಯ ಅವಾಚ್ಯತ್ವಾತ್ ರಾಗಪಿ ಉಕ್ತೌ ಗೌರವಾಪತ್ತೆ ರೀತಿ ಭಾವ ಹಾಗೆ ಹೇಳ್ತಾರೆ. ಅಲ್ಲಿ ಪ್ರೇರಕ ವಿಚಾರಗಳು ಬಂದಿರಲಿಲ್ಲ, ಅಲ್ಲಿ ಹೇಳಿದರೆ ಅದು ಇರ್ರೆಲೆವೆಂಟ್ ಆಗ್ತಿತ್ತು, ಇಲ್ಲಿ ಹೇಳೋದು ರೆಲೆವೆಂಟ್ ಆಗಿದೆ, ಆದ್ದರಿಂದ ಅಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಅದು ಹಿಂದೆ ಇರ್ರೆಲೆವೆಂಟ್ ಆಗಿ ಹೇಳಿದ್ರೆ ಗೌರವ, ಗೌರವ ಅಂದ್ರೇನೋ ಅನ್ನೇ ಸರಿ ಹೇಳೋದು ಅಂತ, ಅನ್ನೇ ಸರಿ ಹೇಳಿದಾಗ ಆಗ್ತಿತ್ತು ಅಲ್ಲಿ ಹೇಳಿದರೆ, ಅದಕ್ಕೆ ಅಲ್ಲಿ ಹೇಳಲಿಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ. ಏವಂಚ ಪ್ರಕೃತಿ ಪದೇನ ಮಹಾಭೂತಾನಿ ಇತ್ಯಾದಿನ ಪ್ರಾಗುಪ್ತ ಪಂಚವಿಂಶತಿ ತತ್ವಾನಿ ಗೃಹ್ಯಂತೆ. ಒಟ್ಟು ಪ್ರಕೃತಿ ಶಬ್ದಕ್ಕೆ ಎರಡು ಪ್ರಕೃತಿ ಅಂತ ಅರ್ಥ ಮಾಡಿಕೊಂಡಾಗ, ಒಂದು ಪ್ರಕೃತಿ ಹೇಳಿದ್ದಾರೆ ಯಾವುದದು, ಎಲ್ಲ ವಿಕಾರ ಆಗ್ತಕ್ಕಂಥ ಪ್ರಕೃತಿ, ಅವ್ಯಕ್ತ ಮಹಾತತ್ವ ಅಹಂಕಾರ ತತ್ವ ಬುದ್ಧಿ ಇವೆಲ್ಲ ಏನಿವೆಲ್ಲ ಕೂಡ ಎಲ್ಲ ವಿಕಾರ ಅಂತ ಬಂತಕ್ಕಂಥದ್ದು. ವಿಕಾರ ಶಬ್ದ ಏನಚ ಪ್ರತಿವಿಂಶೆ ಪ್ರಾಗುಪ್ತ ಪಂಚವಿಂಶತಿ ತತ್ವಾರಿ ಗೃಹ್ಯಂತೆ, ಇಪ್ಪತ್ತೈದು ತತ್ವಗಳು ಕೂಡ ವಿಕಾರವಂತಕ ತತ್ವಗಳೇ. ವಿಕಾರ ಶಬ್ದ ಏನಚ ಪ್ರಾಗುಪ್ತ ಇಚ್ಛಾದಯ ಸರ್ವೇ ಪ್ರಕೃತಿ ವಿಕಾರ. ವಿಕಾರ ಶಬ್ದದಿಂದ ಹಿಂದೆ ಹೇಳಿದ ಇಚ್ಛಾ ದ್ವೇಷ ಎಲ್ಲ ಹೇಳಿದ್ರಲ್ಲ, ಅವಿಷ್ಟು ಕೂಡ ಪ್ರಕೃತಿ ವಿಕಾರಗಳು. ಗುಣತ್ರಯಶ್ಚ ಅಲ್ಪವಿವೇಕ್ಷೆಯ ಪೃಥಕ್ ಉಪಾದಾನ, ಗುಣತ್ರಯಗಳನ್ನು ಸತ್ವಗುಣ ರಜೋಗುಣ ತಮೋಗುಣ ಇವು ಪ್ರಕೃತಿಯ ವಿಕಾರಗಳೇ, ಆದರೆ ಅತಿ ಕಡಿಮೆ ವಿಕಾರ ಹೊಂದೋದ್ರಿಂದ ಪ್ರತ್ಯೇಕ ಗುಂಪು ಮಾಡಿದೆ. ಇಪ್ಪತ್ತೈದು ಹೌದು, ಜೀವತ್ವ ಬರ್ತದೆ. ಇಪ್ಪತ್ತೈದು ಯಾವುದು ಅಲ್ಲ, ಜಲ ಮೂಲ ಪ್ರಕೃತಿ, ಮೂಲ ಜಲ ಪ್ರಕೃತಿ ಎಂಬುದು ಇಪ್ಪತ್ತೈದು. ಅಲ್ಲಿವರೆಗೆ ಇರೋವೆಲ್ಲ ಏನವೋ ಇವು ವಿಕಾರ ಹೊಂದಕ್ಕಂಥವು. ಪುರುಷೋತ್ತರ ಜೀವ ಅದೇ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳಂತ ಹೇಳಿದ, ಪಂಚವಿಂಶತಿ ತತ್ವ ಚತುರ್ವಿಂಶತಿ ತತ್ವನೂ ಹೌದು ಪಂಚವಿಂಶತಿ ತತ್ವನೂ ಹೌದು. ಆ ವಿಕಾರದಲ್ಲಿ ಇಪ್ಪತ್ತೈದನೇ ಪುರುಷ, ಪುರುಷನಲ್ಲಿ ಎರಡು ಭಾಗ, ಸ್ವತಂತ್ರ ಪುರುಷ ಅಸ್ವತಂತ್ರ ಪುರುಷ ಅಂತೆ. ಅವತ್ತವಣ ವ್ಯವಸ್ಥೆ ಬರುತ್ತೆ. ಪ್ರಕೃತಿ ಪಂಚವಿಂಶತಿ ತತ್ವಾನಿ ಪುರುಷಂ ಜೀವಂಚ ಉಭವತಿ ಅನಾದಿ ವಿಧಿ, ಎಲ್ಲವೂ ಅನಾದಿ ಪದಾರ್ಥಗಳು. ತಥಾ ಪ್ರಕೃತಿ ಸಂಭವಾನ್ ಪ್ರಧಾನ ಉಪಾದಾನಕಾನ್ ಇಚ್ಛಾದಿ ವಿಕಾರಾನ್ ಸತ್ವಾದಿ ಗುಣಾಂಶ ವಿಧಿ ಇತ್ಯರ್ಥ. ಯದ್ವಾ ಒಂದರ್ಥ, ಇನ್ನೊಂದರ್ಥ ಪ್ರಕೃತಿ ಅಂದರೆ ಚಿರಚಿತ್ ಪ್ರಕೃತಿ, ಚಿತ್ ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ, ಅಚಿತ್ ಪ್ರಕೃತಿ ಅಂದರೆ ಮೂಲಜಲ ಪ್ರಕೃತಿ. ಪುರುಷಂ ಜೀವಂ ಪರಮಾತ್ಮಾನಂಚ, ಪುರುಷನು ಜೀವನೂ ಪುರುಷ ಶಬ್ದವಾಚ್ಯ, ಪರಮಾತ್ಮನು ಪುರುಷ ಶಬ್ದವಾಚ್ಯ. ಪುರುಷ ಸೂಕ್ತ ಎಲ್ಲ ಬಂದ್ಬಿಟ್ಟಿದೆ. ಪುರುಷ ಸೂಕ್ತದಲ್ಲಿ ಮೊದಲೇನು ಹೇಳಿದರು, ಸಹಸ್ರಶೇಷ ಪುರುಷ ಸಹಸ್ರಾಷ್ಟ್ರ ಹೇಳ್ಬಿಟ್ಟು ನಮಗೆ ಅರ್ಥ ಆಯಿತು. ಮುಂದೆ ಏನು ಹೇಳ್ತಾರೆ, ಅಬದ್ಧನ್ ಪುರುಷಂ ಪಶು, ಗೊತ್ತಾಯ್ತಾ, ಪಶುವಾದ ಪುರುಷರನ್ನು ಕಟ್ಟಿದರು. ಸೊ ಆ ಪುರುಷ ಬೇರೆ ಈ ಪುರುಷ ಬೇರೆ, ಈ ಪುರುಷ ಆ ಪುರುಷರು ಯಜ್ಞ ಮಾಡ್ತಿದ್ದಾರೆ, ಈ ಪುರುಷರು ಏನು ಮಾಡಿಬಿಟ್ರು ಪಶುವನ್ನಾಗಿ ಮಾಡಿದರು. ಮತ್ತು ಯಜ್ಞ ಮಾಡಿದ್ದು ಯಾರು, ಪುರುಷ ಬಂದೆ, ಆ ಪುರುಷ ಯಾರು, ಬ್ರಹ್ಮದೇವರು. ಬ್ರಹ್ಮದೇವರು ಅಂತಕ್ಕಂಥ ಪುರುಷ, ರುದ್ರದೇವರು ಅಂತಕ್ಕಂಥ ಪುರುಷರನ್ನು ವಿಷ್ಣುವನ್ನ ಪುರುಷರಿಗೋಸ್ಕರವಾಗಿ ಯಜ್ಞದಲ್ಲಿ ಬಲಿಪಶುವನ್ನಾಗಿ ಮಾಡಿದರು. ಮೂರು ಪುರುಷ ಇದ್ದ, ಅವು ಪುರುಷಕ್ಕೂ ಸಂಬಂಧಪಟ್ಟಿದ್ದಾಯ್ತು. ಇದು ಆಫೀಸರ್ ಏನು ಕರೀತಾರೆ ಈಗ, ಆಫೀಸರ್ ಶಬ್ದಕ್ಕೆ ಸೆಕೆಂಡ್ ಕ್ಲಾಸ್ಟು ಆಫೀಸರ್ಸು ಆಫೀಸರ್ಸೆ, ಕ್ಲಾಸ್ ಒನ್ ಆಫೀಸರ್ಸು ಆಫೀಸರ್ಸೆ, ಅದರಲ್ಲಿ ಹೆಡ್ ಬರ್ತೇ ಇರ್ತಾರೆ, ಕ್ಲಾಸ್ ಒನ್ ಆಫೀಸರ್ಲೇ ಬರ್ತ ಹೆಡ್ ಇರ್ತಾರೆ. ಅದು ಅರ್ಥ ಮಾಡಿಕೊಂಡ್ರೆ ಆಫೀಸರ್ ಅನ್ನೋ ಪದ ಹೇಗೆ ರಫ್ಲಿ ಇಬ್ಬರಿಗೂ ಉಪಯೋಗಿಸ್ಬಿಡ್ತೇವೋ, ಪುರುಷ ಅಂದ ತಕ್ಷಣ ಇಬ್ಬರಿಗೂ ಅನ್ವಯ, ಸ್ವತಂತ್ರ ಪುರುಷರಿಗೂ ಅನ್ವಯ, ಬುಡದ ಪುರುಷರಿಗೂ ಅನ್ವಯ. ಕಾರ್ಯ ಕಾರಣಕರ್ತ ಗುಣಾನಾಂ ವಿಕಾರಪ್ರೀತಿ ಇಚ್ಛಾ ತಾತ್ಪರ್ಯತು, ಪ್ರಕೃತಿ ಪದ ತಾತ್ಪರ್ಯತು ಅಂದರೆ ಗೀತಾ ತಾತ್ಪರ್ಯ ಅಂತ. ಪ್ರಕೃತಿ ಪದೇನ ಚಿತ್ರ ಪ್ರಕೃತಿಯೋ ಪುರುಷಪದೇನ ಜೀವೇಶ್ವರಯೋ ಗ್ರಹಣಾಯ ಉಹೋವಿತ್ಯುತ್ತಿ ಉಕ್ತಂ. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ಹೇಳ್ತಾರೆ. ಕಾರ್ಯಕಾರಣಕರ್ತೃತ್ವೇ ಹೇತು ಪ್ರಕೃತಿ, ಒಂದು ಕಾರ್ಯಕಾರಣ ಆಗಬೇಕಾಗಿದೆ, ಅದಕ್ಕೇನದು ಪ್ರಕೃತಿ ಕಾರಣ. ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ರುಚ್ಯತೆ, ಆ ಸುಖ ದುಃಖಗಳ ಭೋಗಕ್ಕೆ ಯಾರ ಕಾರಣ, ಪುರುಷ ಕಾರಣ. ಅದು ಅಡುಗೆ ಮಾಡಿಬಿಡ್ತಾರೆ, ಅದು ವಿಕಾರ. ಬಟ್ ಅಡುಗೆ ಯಾರಿಗೋಸ್ಕರ ಮಾಡಿದ್ರಿ ಅಂತ ಹೇಳಿದ್ರು, ಅಡುಗೆ ಅಡಿಗೋಸ್ಕರ ಮಾಡಿದ್ದಲ್ಲ, ಯಾರಿಗೆ ಮಾಡಿದ್ದು, ಒಬ್ಬ ಚೇತನಿಗೋಸ್ಕರ ಮಾಡಿದ್ದು. ಹೋಗ್ತಾ ಇದೆ, ಹೋಗ್ತಾ ಬೇರೆ, ಕಾರ್ಯಕಾರಣ ಕರ್ತೃತ್ವ ಬೇರೆ. ಇದು ಅರ್ಥ ಮಾಡಿಕೊಂಡ್ರೆ ಪುರುಷ ಒಂದು ಅಡುಗೆ ಮಾಡಿ ಅಂತ ಎಚ್ಚರಿಕೆ ಕೇಳ್ತಾನೆ ಮತ್ತೆ ಎಚ್ಚರಿಕೆ. ಸುಬ್ಬೆ ಮಾಡೋದ್ರೆ ಏ ಸುಬ್ಬೆ ಏನು ಮಾಡ್ಬೇಕು, ಇವತ್ತು ಎಷ್ಟು ಜನ ಊಟ ಮಾಡ್ತಾರೆ ಅಂದರೆ ಎಷ್ಟು ಜನ ಭೋಜನ ಎಷ್ಟೊಂದು ತೀರ್ಮಾನ ಆಗಬೇಕು, ಅರ್ಥ ಆಯ್ತಾ ಈಗ. ಸೊ ಭೋಗ್ತಾ ಬರೋ ಏನವರು ಜಡಪದ ಆಗಿದ್ದರೆ ಭೋಕ್ತೃತ್ವ ಬರೋದಿಲ್ಲ, ಏನು ಬರಬೇಕು ಅದಕ್ಕೆ, ಚೇತನ ಪದಾರ್ಥ ಚೇತನತ್ವ ಇದ್ದರೆ ಮಾತ್ರ ಭೋಕ್ತೃತ್ವ, ಇದರ ಭೋಕ್ತೃತ್ವ ಬರೋದಿಲ್ಲ. ಇದು ಅರ್ಥ ಗೊತ್ತಾದರೆ ಜಡ ಮತ್ತು ಚೇತನ ಒಂದೇ ಅಂತ ಕರೀಲಿಕ್ಕೆ ಬರೋದಿಲ್ಲ, ಜಡ ಚೇತನ ಒಂದೇ ಆಗಿದ್ದರೆ ಎಲ್ಲ ಏನಾಗ್ತಿದ್ರು ಭೋಜ್ಯವಾಗ್ತಿದ್ರೆ ಹೊರತು ಭೋಕ್ತೃ ಅಂತ ಇರ್ತಾನೆ ಇರಲಿ, ಎಲ್ಲರೂ ಭೋಕ್ತೃ ಅಂತಾಗಿದ್ದರೆ ಭೋಜನೇ ಇರ್ತಿರಲಿ. ಊಟಕ್ಕೆ ಕೂತಾಗಿದ್ದರೂ ದ್ವೈತ ಪದ ಬೇಕು, ಯಾಕೆ ಊಟ ಮಾಡೋ ಪುರುಷ ಬೇಕು, ತಿನ್ನಲು ಪಡೆದ ಪದಾರ್ಥ ಬೇಕು, ಇಬ್ಬರು ಏನಿರಬೇಕು ಈ ಮಧ್ಯೆ ತರಕಾರಿ ಸಾರೆ ತಿನ್ಬೋದ್ರೆ ಗರ್ಭದಾರ್ಥ ಆದ್ರೂ ಕೂಡ ಎರಡರ ಮಧ್ಯೆ ಭೇದ ಇರಬೇಕು, ಅರ್ಥ ಆಯ್ತಾ? ಮತ್ತೆ ಅಡುಗೆ ಮಾಡೋದು ಇರಬೇಕು, ಪದಾರ್ಥಗಳು ಇರಬೇಕು, ಇಡೀ ಜಗತ್ತೇ ಬೇಕಲ್ಲ ಹೊಟ್ಟೆ ಮೇಲೆ. ಊಟಕ್ಕೆ ಕೂತ್ರೆ ಏನೇನು ಬೇಕಾಗುತ್ತೆ ನಿಮಗೆ? ಪ್ರತಿಯೊಂದು ಬೇಕು. ಮತ್ತೆ ಕೊಟ್ಟಿ ಊಟ ತಿಂದ ಮೇಲೆ ಊರು ಅಜೀರ್ಣ ಮಾಡಲಿಕ್ಕೆ ಯಾರು ಬೇಕು? ಮತ್ತೆ ದೇವರು ಬೇಕು. ಈಗ ಅರ್ಥ ಮಾಡಿ ಊಟ ಕೂಡ ಪ್ರೋಸೆಸ್ನಲ್ಲೇನೆ ಇಡೀ ಮೊದಲು ಸಿದ್ಧಾಂತ ಬಂದೋಗ್ತಾರೆ. ಅದಿಲ್ಲದವ್ರು ಊಟ ಮಾಡಲಿಕ್ಕೆ ಬರಬೇಕು. ಅದು ಹುಡುಕ ಕೂತ್ರೆ ಸ್ಮರಣೆ ಮಾಡಿಕೊಂಡೆ ಊಟ ಮಾಡೋದು. ಆ ವೈಶ್ವಾದರು ಪುತ್ರ ಇತ್ಯಾದಿ ಸ್ಮರಣೆ ಮಾಡಿಕೊಂಡೆ ಊಟ ಮಾಡಬೇಕಾದ್ರೂ ಕೂಡ ದೇವರನ್ನು ಸದಾ ಚಿಂತನೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಇದೆ. ಕಾರ್ಯಂ ಶರೀರಂ, ಶರೀರಂ ಕಾರ್ಯ ಮುಚ್ಚತೆ ಇತ್ಯಭಿಧಾನ ಕಾರಣಾನಿ ಇಂದ್ರಿಯಾಣಿ. ಕಾರ್ಯ ಅಂದರೆ ಶರೀರ, ಶರೀರ ಉತ್ಪಾದನೆ ಕಾರಣವಾಗಿದ್ದೆಲ್ಲ ಪ್ರಕೃತಿ, ಅದೇ ರೀತಿ ಭೋಗಕ್ಕೆ ಕಾರಣವಾಗಿದ್ದೆಲ್ಲ ಚೇತನ. ಕಾರಣಾನಿ ಇಂದ್ರಿಯಾಣಿ ಕರ್ತೃತ್ವ ಕ್ರಿಯಾ ವಿಕಾರ, ಕರ್ತೃತ್ವ ಅಂದರೆ ಕ್ರಿಯೆ ವಿಕಾರ. ಹೇತು ಕಾರ್ಯ ಉಪಾದಾನ ಕರ್ತೃತ್ವ, ಹೇತು ಪ್ರಕೃತಿಗೆ ಕರ್ತೃತ್ವ ಅಂದರೆ ಉಪಾದಾನ ಕರ್ತೃತ್ವ ಅಂತ ಅರ್ಥ. ಪುರುಷನಿಗೆ ಕರ್ತೃತ್ವ ಅಂದರೆ ನಿಮಿತ್ತ ಕರ್ತೃತ್ವ ಅಂತ ಅರ್ಥ. ಭೋಕ್ತೃತ್ವ ಭೋಗ ಅನುಭವ ಆತ್ಮಕ, ಭೋಗ ಅನುಭವಾತ್ಮಕ. ಯದ್ಯಪಿ ಸರ್ವೇ ವಿಕಾರ ಪ್ರಕೃತಿ ಸಂಭವ ತಸ್ಯಾಯೇವ ಪರಿಣಾಮಿತ್ವ ತಥಾಪಿ ಭೋಕ್ತಾರ ಚೇತನ ಏವ ಅಚೇತನಸ್ಯ ಭೋಕ್ತೃತ್ವ ಭೋಕ್ತೃತ್ವ ಅಸಂಭವಾದಿತ್ಯರ್ಥ. ಅಚೇತನಕ್ಕೆ ಭೋಕ್ತೃತ್ವ ಅನ್ನೋದು ಇಲ್ಲೇ ಇಲ್ಲ, ಆದ್ದರಿಂದ ಆಗಿದೆ ಭೋಕ್ತೃತ್ವ ಯಾರಿಗೆ? ಚೇತನಿಗೆ ಮಾತ್ರ. ಒಬ್ಬರು ಏನು ಮಾಡಿದೆ? ಚಾಕುವಿಂದ ಕೊಲೆ ಮಾಡಿದೆ, ಬರೀ ಶಿಕ್ಷೆ ಅನೌನ್ಸ್ ಮಾಡಿದ್ರು. ಏನಂತ? ಚಾಕು ಹಾಕಿದವರಿಗೂ ಸಿಕ್ಕಿದೆ, ಚಾಕು ಶಿಕ್ಷೆ ಇಲ್ಲ. ಚಾಕು ಯಾವ್ದು ಶಿಕ್ಷೆ ಕೊಟ್ಟುಬಿಡಿ, ಹ್ಯಾಂಗ್ ಮಾಡಿಬಿಡಿ ತೂಕ ಸರಬಾಸು ಏನು ಯೋಚನೆ ಇಲ್ಲ. ಹ್ಯಾಂಗಿಂದ ತೂಕ ಏನಿಲ್ಲ, ಅದಕ್ಕೆ ಭೋಕ್ತೃತ್ವ ಇಲ್ಲ. ಭೋಕ್ತೃತ್ವ ಇರೋದು ಯಾರಿಗೆ? ಚೇತನಿಗೆ ಮಾತ್ರ. ದೇರ್ಫೋರ್ ಆ ಚಾಕು ಯಾವನ್ನು ಹಾಕಿದ ಅವನೇ ಶಿಕ್ಷೆನೇ ಹೊರತು ಇದು ಶಿಕ್ಷೆ ಅಲ್ಲ. ಚಿಕ್ಕ ಮಕ್ಕಳಿಗೆ ಗೊತ್ತಾಗಿದ್ರೆ ಏನು ಮಾಡ್ತಾರೆ? ಅವರು ಕಲ್ಲು ಹಿಡಿ ಬಿದ್ದುಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ? ಕಲ್ಲಿ ಜೋರ ತುಡಿ ತೆಗೆ ಸ್ವಲ್ಪ ಗಾಯ ಸ್ವಲ್ಪ ಮಾಡ್ಕೊಂಡು ಹೋಗ್ತಾರೆ. ಅದು ಸಮಾಧಾನ ಏನು ಅವರಿಗೆ? ಹೊಡೆದು ಬಿಟ್ಟೆ ನಾವು ಕಲ್ಲಿನ ಹೊಡೆದು ಬಿಟ್ಟೆ, ಅರ್ಥ ಆಗೋದಿಲ್ಲ ಅವ್ರು ಅರ್ಥ. ಅದೇ ಯಾರು ಇವತ್ತು ಜೀವೇಶ್ವರ ಜಡ ಚೇತರ ಭೇದ ಒಪ್ಪೋದಿಲ್ಲ, ಅವ್ರ ಮಕ್ಕಳಿದ್ದಾಗ ತಿಳುವಳಿಕೆನೇ ಇಲ್ಲ ಅಂತ. ಆ ಕಲ್ಲಿನ ನೋಡಿ ತೋರಿಸಿ ಜೋರಾಗಿ ಹೊಡಿತಾರೆ, ಅದು ಬರ್ತೆ ಹೊಡೆದು ಇದು ಮಾಡಿ ಮೂರಾಕ್ಷ ಅಥವಾ ದೊಡ್ಡ ಅದೆಷ್ಟು ತಿಳುವಳಿಕೆ ಇಲ್ಲ ಅಂತ ನಿದರ್ಶನ. ತಥಾಪಿ ಭುಕ್ತಾರ ಚೇತನ ಏವ ಅಚೇತನಶ್ಚ ಭುಕ್ತೃತ್ವ ಅಸಂಭವಾದ ಇತ್ಯರ್ಥ. ಅಥವಾ ಭಗವತಃ ಸರ್ವಕರ್ತೃತ್ವೇಪಿ ಚಿತ್ರಗತಿರ್ಭೋಕ್ತೃತ್ವ ಪ್ರಧಾನೇ ಸ್ವವೃತ್ತಿಮಪೇ ಸ್ವಪ್ರವೃತ್ತಿಮಪೇಕ್ಷ ಕಾರಣಕಾರಣಕರ್ತೃತ್ವೇ ಅಧಿಕ ಪ್ರವೃತ್ತಿಮತಿ. ಪರಮಾತ್ಮರ ಸರ್ವಕರ್ತೃ ಆದರೆ ಭೋಕ್ತೃತ್ವದಾರದೊಳಗೆ ಸ್ವಕೃತ್ವ ಸ್ವಪ್ರವೃತ್ತಿಯನ್ನು ಅವಲಂಬಿಸಿಬಿಟ್ಟು ಪ್ರಕೃತಿ ಏನು ಮಾಡುತ್ತೆ ಯಾವಾಗಲೂ ಕೂಡ ಈ ಜಡಪದಾರ್ಥಗಳ ಸೃಷ್ಟಿಯಲ್ಲಿ ಹೆಚ್ಚು ಪಾತ್ರ ವಹಿಸಿದಂತೆ ಕಾಣುತ್ತೆ. ಪುರುಷೋ ವಿಷ್ಣು ಸರ್ವಕರ್ತಾಪಿ ಜೀವಂ ಪ್ರತಿ ಭೋಕ್ತೃತ್ವದಾನೇ ದೇವ್ಯ ಅಲ್ಪವೃತ್ತಿತ್ವಾತ್ ಸೈವೇ ಸುರಾಧಿ ಭೋಕ್ತೃತ್ವ ಹೇತುರಿತಿ ವಿಭಾಗೇನ ಉಭಯೋ ಕರ್ತೃತ್ವ ಉಪದೇಶೋ ಯುಜ್ಯತೆ. ಅತಯೇ ಉಚ್ಯತೆ ಇದೆ ಅರ್ಥದ್ವಯೇಪಿ ಉಕ್ತಂ ಉಕ್ತಂಚ. ಅದಕ್ಕೆ ಉಚ್ಯತೆ ಉಚ್ಯತೆ ಎರಡು ಹೇತು, ಪ್ರಕೃತಿ ರುಚ್ಯತೆ ಭೋಕ್ತೃತ್ವೇ ಹೇತು ರುಚ್ಯತೆ ಇಬ್ಬರಿಗೂ ಉಚ್ಯತೆ ಅಂತ ಯಾವುದು ಪ್ರತ್ಯೇಕ ಹೇಳಿದರು ಅಂದರೆ ಉಪಾದಾನ ರೂಪವಾದ ಕರ್ತೃತ್ವ ಪ್ರಕೃತಿಗಿರೋದ್ರಿಂದ ಮತ್ತು ನಿಮಿತ್ತ ಕಾಲರೂಪ ಕರ್ತೃತ್ವ ದೇವರಿಗಿರೋದ್ರಿಂದ ಎರಡನ್ನೂ ಪ್ರತ್ಯೇಕವಾಗಿ ಹೇಳಿದರು. ಉಕ್ತಂಚ ಸ್ವದೇಹೇಂದ್ರಿಯ ಹೇತುತ್ವ ಯಜ್ಜೀವಶ್ಚ ಸಕರ್ಮಭಿ ಆವೃತ್ಯ ವಿಷ್ಣು ತತ್ವ ತತ್ ಹೇತುಶ್ಚಿತ್ ಪ್ರಕೃತಿ ನಿರ್ಮತ ಜೀವಶ್ಚ ಸುಖ ದುಃಖಾನಾಂ ಭೂಮಶಕ್ತಿ ಪ್ರದಸ್ತದ ಪರಮಃ ಪರಮೋ ವಿಷ್ಣು ಸರ್ವಕರ್ತಾಪಿ ಸಂತದ ವಿಶೇಷಕರ್ತ ಶೇಷಾಚಿತ್ ಮುಕ್ತೋ ಯದ್ವದ್ವಿಕುಂಠಭಃ ಉಚ್ಯತೆ ಸರ್ವಪಾಲೋಪಿ ವಿಶೇಷೇಣ ಸಕರ್ಮಣ ಇತಿ. ಅಲ್ಲಿ ನಾಳೆ ದಿವಸ ನಾಳೆ ದಿವಸ ನಾಳೆ ಪಾಠ ಇರುತ್ತೆ, ಆಮೇಲೆ ಮೂರು ದಿವಸ ಪಾಠ ಬೇಡ. ನಾಳೆ ಯಾವಾಗಲೂ ಪಾಠ ಪ್ರವಚನ ಮಾಡಿ ಆವಾಹನೆ ಮಾಡಿ ಕಟ್ಟಿಡೋದು, ಗೊತ್ತಾಯ್ತಾ? ಮತ್ತೆ ಒಂದು ದಿವಸ ಅಡ್ವಾನ್ಸ್ ತರಗತಿ ತೊಗೊಂಡಾಗ ನಾಳೆ ದಿವಸ ಪಾಠ ಇದ್ದು ಆಮೇಲೆ ನಾಳೆ ತೆರೆದ ಮೂರು ದಿವಸ ಪಾಠ ಇರುತ್ತೆ.